ನಿಮ್ ಪೇಜ್ ಉಪಯೋಗಿಲ್ಲ, ನಮ್ ಪೇಜ್ ಆಗ್ಬೇಕು. ಎಷ್ಟಿದೆ ಈಗ? 132. ಕವೀನೋ ವಿದ್ವಾ ವರುಣ ವಿಜಾತಾವೃಷ್ಠಯ ದಕ್ಷಂ ದಧಾತೆ ಅವಸಂ. ಇದು ಆಗಿತ್ತು ಆಗಿಲ್ಲ. ಮೂರನೇ ಸೂಕ್ತ ದ್ವಾದಶ ಸತ್ಯಂ. ಈ ಸೂಕ್ತಗಳು ಪರಿಚಯ ಮಾಡ್ಕೋಬೇಕು. ಫಸ್ಟ್ ಏನ್ ಮಾಡ್ತಾರೆ, ಎಷ್ಟು ಎಕ್ಯುರೇಸಿ ಇದೆ ಅಂತ ಕೇಳಿದ್ರೆ, ವೇದದ ಅಧ್ಯಯನದೊಳಗೆ ಇವರೇನ್ ತಿಳ್ಕೊಬಿಟ್ಟಿದ್ದಾರೆ ಆಧುನಿಕರೆಲ್ಲ, ಇವರಿಗೆಲ್ಲ ವಿಸ್ತಾರಿಗಳು ಸಂಚಯ ಇರಲಿಲ್ಲ, ಸುಮ್ಮನೆ ಮಾತ್ರ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಬರದವ್ರ ಹೆಸರಿರೋದಿಲ್ಲ, ಇದರ ಹೆಸರಿರೋದಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಎಷ್ಟು ಪರ್ಫೆಕ್ಷನ್ ಇದೆ ವೇದಗಳಲ್ಲಿ ಅಂದ್ರೆ, ದ್ವಾದಶ ಸತ್ಯಂ 12 ಮಂತ್ರಗಳಿವೆ. ಸುಪಿಸ್ತಾಗ ಇಲ್ಲ, ಅದರಿಂದ ಅಷ್ಟಕ್ಕಂತ ಸ್ಟೇಷನ್ ಇರ್ಬೇಕಾದ್ರೊಳಗೆ 2 ಶ್ಲೋಕ ಇರಲೇಬೇಕು. ಅಷ್ಟೋತ್ತರ ಶತನಾಮ ಅಂದ್ರೆ 108 ನಾಮ ಇರಲೇಬೇಕು. ಅದೇ ರೀತಿ ದ್ವಾದಶ ಸತ್ಯಂ ವೇದಗಳು ಮಿಸ್ ಆಗಲು ಸಾಧ್ಯ ಇಲ್ಲ. ಈಗ ಅರ್ಥ ಆಯ್ತಾ? ಆ ರೀತಿ ಪ್ರೊಟೆಕ್ಟ್ ಮಾಡ್ಬಿಟ್ಟು ಒಂದೊಂದು ಸೂಕ್ತ ಇಷ್ಟು ರೂಪಗಳೇ ಇರಬೇಕು. ಆಮೇಲೆ ಮಧುಚ್ಛಂದಾಹ, ಕಂಡ ಮುನಿಗಳು ಯಾರು ಅಂದ್ರೆ ಮಧುಚ್ಛಂದಸ್ಸದ ಮುನಿ ನೋಡಿದ್ದಾರೆ. ದೇವತೆಗಳು ಯಾರವರು ಅಂದ್ರೆ 1-3 ಅಶ್ವಿನಂ. ಇಲ್ಲಿರೋ ಮಂತ್ರಗಳು 12, 1-3 ಅಶ್ವಿನಿ ದೇವತೆಗಳು, 4-5-6 ಇಂದ್ರ, 7-8-9 ಇಷ್ಟೇ ದೇವತೆಗಳು, 10-11-12 ಸರಸ್ವತಿ ಗಾಯತ್ರಿ. ಇಷ್ಟು ಹೇಳಿದ್ರೆ ನನಗೆ ಪರ್ಫೆಕ್ಟಾಗಿ ಮೇಂಟೈನ್ ಮಾಡ್ತಾರೆ. ಯಾವ ಅದಕ್ಕೆ ಏನು ಹೇಳಿದ್ರು ನಮ್ಗೆ? ನೀವೇ ಏನು ಮಾಡಿಬಿಟ್ರು? ಋಷಿ ಛಂದಸ್ಸು ದೇವತೆಯ ಜ್ಞಾನ ಇಲ್ಲದೆ ಓದಿದರೆ ಅವನು ಹಾಳಾಗಿ ಹೋಗ್ತಾನೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ರೆ ಏನು ಮಾಡಬೇಕು ಅವನು? ಹೇಳಬೇಕು, ಬೇರೆ ದಾರಿನೇ ಇಲ್ಲ. ಹೀಗಾಗಿ ವೇದ ಒಂದು ಸಾಹಿತ್ಯ ಅಂಬೋದು ಪರ್ಫೆಕ್ಟಾಗಿ ಉಳ್ಕೊಂಡಿದೆ. ಆ ರೀತಿ ಯಾವ ಲ್ಯಾಂಗ್ವೇಜ್ನಲ್ಲೂ ಕೂಡ ಈ ಪರ್ಫೆಕ್ಷನ್ ಇಲ್ಲ. ಇವತ್ತಿಗೂ ಕೂಡ ಕನ್ನಡದಲ್ಲಿ ಅವರಿಗೆಲ್ಲ ಹೇಳೋದಿಲ್ಲ ಯಾರು ಕೂಡ, ಆಯ್ತಾ? ಇದು ಯಾವ ಭಾಷೆಯಲ್ಲೂ ಇಲ್ಲ ಅಂದ್ಮೇಲೆ ಮುಗಿದೋಯ್. ಅಶ್ವಿನ ಯಜ್ವರಿ ಋಷೋ ಪ್ರಾಣಿ ಸುಹಸ್ವತಿ ಗುರುಭುಜ ಜನಶ್ಯತಂ. ಅದಶ್ವಿನ ಅಶ್ವಿನೌ ಅಂತ ಅವರ ಅಶ್ವಿನಿ ದೇವತೆಗಳೇ. ಅನ್ನಾನಿ ಯಜ್ಞಯೋಗ್ಯಾನಿ ಕ್ಷಿಪ್ರಹಸ್ತೌ ಶುಭಾಧಿಪೋ. ಅನೇನಿದೆ? ದ್ರವತ್ಪಾಣಿ ಅಂತಿದೆ. ದ್ರವತ್ಪಾಣಿ ಕ್ಷಿಪ್ರಹಸ್ತೌ, ಕೈಬಿಟ್ಟ ಕೊಡಿ ಅಂತ ಹೇಳ್ತಾರೆ. ಬಿಗಿಮುಷ್ಟಿ ಅಂತ ಹೇಳ್ತಾರೆ ಕೆಲವರು, ಕೆಲವರು ದೊಡ್ಡ ಕೈ ಅಂತ ಹೇಳ್ತಾರೆ. ಅದು ಆ ರೀತಿಯಲ್ಲಿ ದ್ರವತ್ಪಾಣಿ ಎಂಥವ್ರು ನೀವು ಅಂದರೆ ಶುಭಸ್ಪತಿ ಕ್ಷಿಪ್ರಹಸ್ತೌ ಶುಭಾಧಿಪೋ. ಶುಭಸ್ಪತಿಗಳು ನೀವು, ಮಂಗಳಕ್ಕೆ ಅಧಿದೇವತೆಗಳು, ಬೇಗ ಕೊಡ್ತಕ್ಕಂಥ ಮಹಾನುಭಾವರು. ಏನೇನು ಕೊಡ್ತೀರಿ ಮತ್ತೆ? ಯಜ್ವರಿ ಯಜ್ವರಿ ಯಜ್ಞಯೋಗ್ಯಾನಿ ಅನ್ನಾನಿ, ಈರುಳ್ಳಿ ಬೆಳ್ಳಿ ಕೊಡ್ತಕ್ಕಂಥವರಲ್ಲ, ಏನು ಕೊಡ್ತೀರಿ ನೀವು? ಯಜ್ಞಭೋಗ್ಯಾನಿ ಅನ್ನಾನಿ, ಕೊಡಿ ಅಂದ್ರೆ ಏನಂತ ಕೇಳಬೇಕು? ಯಜ್ಞಕ್ಕೆ ಉಚಿತವಾದ ಅನ್ನಗಳನ್ನು ನೀವು ಕೊಡ್ತಕ್ಕಂಥವ್ರು. ಬಹುಗೋಪವು ಇನ್ನೆಂಥವ್ರು ಅಂದರೆ ಬಹುಗೋಪವು ತುಂಬ ಜನರು ಕಾಪಾಡ್ತಕ್ಕಂಥವ್ರು. ಬಹುಭುಜವು ಗುರುಭುಜ, ಬಹು ತೋಡುಗಳು ಹೊಂದಿರೋದವರು ನೀವು. ನೋ ಯೋಜಯತಂ ಅಶ್ವಿನೌ, ಇಂಥ ನೀವು ನಮಗೇನು ಮಾಡಬೇಕು? ಯೋಗ್ಯವಾದ ರೀತಿಯಲ್ಲಿ ಕಲ್ಯಾಣವನ್ನು ಉಂಟು ಮಾಡಿ. ದೇವತೆಗಳ ಸ್ತೋತ್ರ, ಮುಖ್ಯವಾಗಿ ದೇವರ ಸ್ತೋತ್ರ. ಮತ್ತೆ ಯಜ್ಞೇ ವೃತ್ತಾನ್ ಸ್ವಭಾಗಾನ್ವಾ ಸಂಯೋಜಯತ ಮಾಶುವೈ. ಇದಕ್ಕೆ ಎರಡರ್ಥ ಅಂತ ಹೇಳ್ತಾರೆ. ಒಂದರ್ಥ ಏನು? ಅಶ್ವಿನಿ ದೇವತೆಗಳೇ, ನೀವು ನಮಗೆ ಯಜ್ಞಭೋಗ್ಯವಾದಂತಹ ಶ್ರೇಷ್ಠವಾದಂತಹ ಪದಾರ್ಥಗಳನ್ನು ಮುಕ್ತ ಹಸ್ತದಿಂದ ಕೊಡಿ ಅಂತ ಒಂದು ಪ್ರಾರ್ಥನೆ. ಅಥವಾ ಅರ್ಪಣೆ ಮಾಡತಕ್ಕಂಥ ಯಜ್ಞವತೆ ಪದಾರ್ಥಗಳನ್ನು ಬೇಗನೆ ಹೋಗಿ ದೇವರಿಗೆ ಮುಟ್ಟಿಸಿಬಿಡಿ. ಇನ್ನೊಂದು ರೀತಿಯ, ನಮಗೆ ಕೊಡಿ ಮತ್ತೆ ಮುಟ್ಟಿಸಿಬಿಡಿ. ಯಜ್ಞೇ ವೃತ್ತಾನ್ ಸ್ವಭಾಗಾನ್ವಾ ಸಂಯೋಜಯತ ಮಾಶುವೈ ಆಶುವಾನಾತ್ಯತೇ ರಶ್ಮಿ ಕ್ಷಿಪ್ರಾವಾಗತಿತೋ ಅಥವಾ ಅಶ್ವತೆ ಅಖಿಲ ಮತ್ತೇವಾಪಿ ಅಶ್ವಜತ್ವಾ ತಥಾಶ್ವಿನೋ. ಈಗ ದೇವರಿಗೆ ಅನ್ವಯ ಮಾಡ್ತೀರಿ ದಿನ. ಅಶ್ವಿನಿಗಳು ಅಶ್ವಿನ ದೇವತೆಗಳಿದ್ದಾರೆ, ದೇವರಿಗೆ ಅನ್ವಯ ಮಾಡ್ತೀರಿ ಅಂತ ತೋರಿಸ್ತಾರೆ. ಆಶುವಾನಾತ್ ಗತೇಹೇ ಅಶ್ವಿ, ಆಶು ಅಶುವಾ ಅಂತೀರಿ, ಅಶ್ವಿನಿ ಅಶುಭಿನಿ. ಆಶುವಾನಾತ್ ಗತೇಹೇ ಅಶ್ವಿ, ಬೇಗ ಪರಮಾತ್ಮ ಎಲ್ಲರೂ ತಿಳ್ಕೊಳ್ಳೋದ್ರಿಂದ ಅಶ್ವಿ ಅಂತ ದೇವರಿಗೆ ಹೆಸರು. ಗತಿ ಅಂದರೆ ಜ್ಞಾನ, ವಾನ ಅಂದರೆ ಜ್ಞಾನ, ಆಶು ಅಂದರೆ ಬೇಗನೆ. ಶಾಶ್ವತೀಯ ಆಶುದೇವ ಅಂತ ಹೇಳ್ತೀವಲ್ಲ ಹಾಗೆ. ಪರಮಾತ್ಮ ಕ್ಷಿಪ್ರಾವಗತಿತೋ ಅಥವಾ, ಪರಮಾತ್ಮ ಪ್ರತಿಯೊಬ್ಬರನ್ನು ಕೂಡ ಪೂರ್ಣ ತಿಳ್ಕೊಳ್ತಾನೆ, ಅರ್ಥವನ್ನು ತಿಳ್ಕೊಳ್ತಾನೆ. ಅದು ದೇವರಿಗೆ ಏನಂತ ಹೆಸರಿದೆ? ಅಶ್ವಿ ಅಂತ ಹೆಸರಿದೆ. ಇನ್ನೊಂದು ಅರ್ಥ, ಅಶ್ವತಿ ಅಖಿಲಂ, ಅಶ್ವತಿ ಅಖಿಲಂ ಇತಿ ಅಶ್ವಿನಿ. ಎಲ್ಲವನ್ನೂ ಪರಮಾತ್ಮ ಯಜ್ಞ ಹೋಗ್ತಾರ, ಪ್ರತಿಯೊಂದು ಸ್ವೀಕಾರ ಮಾಡೋ ಅರ್ಹತೆ ಯಾರಿಗಿದೆ? ದೇವರಿಗೆ. ಅದಕ್ಕೆ ದೇವರಿಗೆ ಅಶ್ವಿನಿ ಅಂತ ಕರೀತಾನೆ. ಅಶ್ವಿನಿ ಶಬ್ದಕ್ಕೆ ಎರಡು ಅರ್ಥ ಹೇಳಿದ್ರಿ. ಅಶು ಆಶುವಾನಾತ್ ಗತೇಹೆ, ಅಶ್ವಿ ಕ್ಷಿಪ್ರಾವಗತಿತಃ. ಆಮೇಲೆ ಅಶ್ವತೆ ಅಖಿಲ, ಮೂರು ಹೇಳಿದ್ರು. ಒಂದು ಫಾಸ್ಟ್ ಆಗಿ ಹೋಗ್ತಾನಾದ್ರಿಂದ ಅಶ್ವಿನಿ, ಫಾಸ್ಟ್ ಆಗಿ ತಿಳಿತಾರಾದ್ರಿಂದ ಅಶ್ವಿನಿ, ಮತ್ತೆ ಎಲ್ಲವನ್ನು ತಿಳಿತಾರಾದ್ರಿಂದ ಅಶ್ವಿನಿ. ಇದು ವಿಷ್ಣುವಿಗೆ ಅನ್ವಯ. ಮೂರು ಅರ್ಥ ಹೇಳಿದ್ರು. ಆದರೆ ಅಶ್ವಿನಿ ದೇವರಿಗೆ ಅಂತೇಳ್ತೀವಿ ಯಾಕೆ ಅರ್ಥ ಆಗುತ್ತೆ ಅಂದರೆ, ಅಶ್ವಿನತ್ವ ತಥಾಶ್ವಿನ. ದೇವರಿಗೆ ಅಶ್ವಿನಿ ದೇವರು ಹೇಗೆ ಹುಟ್ಟಿದ್ರು? ಕನ್ಯಾದೇವಿ ಕುದುರೆ ರೂಪದಲ್ಲಿ, ಕುದುರೆ ರೂಪದಲ್ಲಿದ್ದಾಗ ಸೂರ್ಯನಿಂದ ಹುಟ್ಟಿದ್ರಿಂದ ಅಶ್ವಿನಿಗಳು ಅಂತ ಅವರಿಗೆ ಹೆಸರು. ಅದಕ್ಕೆ ಅವರಿಗೆ ಅಶ್ವಜತ್ವ ತಥಾಶ್ವಿನ, ಅಶ್ವದಿಂದ ಹುಟ್ಟಿದ್ರಿಂದ ಅಶ್ವಿನವು ಅಂತ ಅವರಿಗೆ ಹೆಸರು. ಈ ಮೂರು ಕಾಲದ ದೇವರಿಗೆ ಹೆಸರು. ಇಲ್ಲಿ ತಿಳ್ಕೊಂಡವರಿಗೆ ಅಲ್ಲ ಅಲ್ಲ ಅಲ್ಲ, ಮೊದಲೇದಾಗಿ ಹಸಿರು ರೂಪದಲ್ಲಿ ಯಾರಿದ್ರು? ಸಂಜ್ಞಾದೇವಿ ಇದ್ರು. ಹಸಿರು ರೂಪದಲ್ಲಿ ಯಾರಾದ್ರು? ಸೂರ್ಯ. ಅವರು ಆಗ ಹುಟ್ಟಿದವರು ಅಶ್ವಿನಿದೇವಿ, ಅದು ಎರಡು ಮೂರಿನಿಂದ ಹುಟ್ಟುತ್ತಾರೆ. ಅದಕ್ಕೆ ಟ್ವಿನ್ಸ್ ಆಗಿ ಹುಟ್ಟುತ್ತಾರೆ ಇಬ್ರು ಕೂಡ. ಹರಿವಂಶದಲ್ಲಿ ಬಂದಿದೆ ಕತೆ ಇದು. ನಿಮ್ಗೆ ಯಾತಕ್ಕೆ ಬೇಕಾಯ್ತು ಈಗ ಹರಿವಂಶ ಅಂತ ಕೇಳಿದ್ರೆ ಇಷ್ಟೇ ಹೇಳಿಬಿಟ್ರು. ಇದು ಯಶ್ವೇಷ ಬಂದಿರೋರು ಅಲ್ಲಿ. ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮುಖ ಬ್ರಹ್ಮಯೇ. ಇತಿಹಾಸ ಪುರಾಣಗಳ ನಮಗೆ ಅವಲೋಕನ ಇಲ್ಲದ ಹೋದರೆ ವೇದಾರ್ಥದ ಪರಿಜ್ಞಾನ ಆಗೋದಿಲ್ಲ ಅಂತ. ಹೌದು, ಅಲ್ಲ ಅವ್ರು ಏನಾದ್ರು ಬರ್ಕೊಂಡು ಹೋಗಿ ಇರೋದಿಷ್ಟೇ. ಸೂರ್ಯರೂಪದ ಕುದುರೆ ರೂಪದ ಸಂಜ್ಞಾದೇವಿಯಲ್ಲಿ ಕುದುರೆ ರೂಪದ ಸೂರ್ಯನಿಂದ ಹುಟ್ಟಿದ್ದಕ್ಕೋಸ್ಕರ ಏನ್ ಹೆಸರು ಅವರಿಗೆ? ಅಶ್ವಿನಿಗಳು ಅಂತ ಹೆಸರಾಗಿ. ಅಶ್ವಜತ್ವ ತಥಾಶ್ವಿನ ಅಶ್ವಿನ ಗುರು ದಂಸಸಾ ದರ ಚವೀರಯಾ ಧಿಯಾ ಜಿಷ್ಣ್ಯಾ ವನತ ಗಿರಹ ವನತಂ ಗಿರಹ ಅಲ್ಲಿ ಓ ಸಮಸ್ತ ಗುಣ
ಬ್ರಹ್ಮಸೂತ್ರದಲ್ಲಿ ಏನ್ ಹೇಳಿದ್ರಲ್ಲ, ಫುಲ್ ಎಕ್ಸ್ಪ್ಲೈನ್ ಹೇಳಿದ್ದಾಗ ಹೋಗುದು. ಪ್ರತಿಯೊಂದು ಶಬ್ದನೂ ದೇವರ ಪರ ಹೇಗೆ ಮಾಡೋದು ತೋರಿಸ್ಕೊಡ್ತಾರೆ. ಎಲ್ಲಿ ಬಂದಿತ್ತು? ಇಪ್ಪತ್ಮೂರ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ಇತಿ ಉಕ್ತ್ವಾ ಏನೇ ಮತಂ ಏತು ಏತತ್ ಇತಿ ಚ ತಸ್ಯ ಮೋಕ್ಷ ಸಾಧನಸ್ಯ ಸಾಧನತ್ವಸ್ಯ ಅಕರಣೆ ಪ್ರತ್ಯವಾಯಸ್ಯ ಚ ಉಕ್ತೇಹೇ ಭಗವದರ್ಪಿತತ್ವೇನ ಸರ್ವಕರಣಂ ತಸ್ಯ ವಿಷ್ಣೋಃ ಸರ್ವ ಪರಮತ್ವ ಜ್ಞಾನಂಚ ನಿಯತಮೇವೇತಿ ಜ್ಞಾಯತೆ. ಈಗ ಹೇಳ್ತಾರೆ ನಿಯತಂ ಸಂಘರಹಿತಂ. ಇಲ್ಲಿ ಸರಿಯಾಗಿ ತಾತ್ವಿಕ ಕರ್ಮ ಆಗಬೇಕಾದ್ರೆ ನಿಯತವಾಗಬೇಕು, ಸಂಘರಹಿತವಾಗಬೇಕು, ಕಾಮಕ್ರೋಧ ಇಲ್ಲದೆ ಮಾಡಬೇಕು ಅಂತ ಹೇಳಿದ್ರಲ್ಲ. ಏನು ಗೊತ್ತಾಯ್ತಿದ್ರಿಂದ ಅಂದರೆ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ. ಮೂರನೇ ಅಧ್ಯಾಯದಲ್ಲಿ ಬನ್ನಿ, ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಸಮರ್ಪಣೆ ಮಾಡಬೇಕು. ಹೇಗೆ ಮಾಡಬೇಕು? ಅಧ್ಯಾತ್ಮ ಚೇತಸ, ನಾನು ಸರ್ವೋತ್ತಮ ಅಂತ ತಿಳ್ಕೊಂಡೇ ಸಮರ್ಪಣೆ ಮಾಡಬೇಕು.